श्रीगुरुभ्यो नमः। अनन्तवेदाप्रयापहम् विद्यासिद्धान्तदुद्धान्तविध्वंसिनश्चक्षणः द्वितीयताकथने भासतामनोहृदम्बरे हर्तिकल्पितकल्पोऽयं प्रत्यर्थि गजकेसरि व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणयोगाकरानहं वादिराजगुरुन् वन्दे हैक्रिपदाश्रयान् पूज्य राघवेन्द्राय सत्यधर्मरताय च भजताङ्कपुरुषाय नमतां कामधेनवे दुर्वादिधान्तरवये वैष्णवेन्द्रीवरेन्दवे श्रीराघवेन्द्रगुरवे नमो अत्यन्तयाळवे आपादमौनिपर्यन्तं गुरूणामाक्त्वं स्मरे तेन विघ्नाः प्रश्यन्ति सिद्धिं च मनोरथाः। हरिः ओं श्रीगुरुभ्यो नमः। ನಾವು ಆಚಾರ್ಯರು ಮಾಡಿರುವಂತಹ ಶ್ರೀಮದ್ ವಿಷ್ಣುತತ್ವ ವಿನಿರ್ಣಯ ಅದನ್ನು ನೋಡ್ತಾ ಬಂದಿದ್ದೀವಿ. ಈಗ ನಾವು ಆಚಾರ್ಯರು ಹೇಳಿದಂತಹ ವಚನಗಳನ್ನು ತಾನು ತೋರಿಸಿಕೊಡ್ತೀನಿ ಅಂತ ಹೇಳಿ ಅದೇ ಹೇಳಿದ್ದನ್ನು ವಿಶೇಷಣಾನಿ ಯಾನಿ ಇಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾ ಸಜ್ಜನವಿದೇ ಅದನ್ನು ನಾವು ನೋಡಿದ್ದೀವಿ. ಸೊ ಇಲ್ಲಿ ತಾವು ಅದಕ್ಕಾಗಿ ತೋರಿಸಿಕೊಡ್ತೀವಿ ಅಂತ ಹೇಳಿ ಸೊ ಹೇಗೆ ಶ್ರುತಿ ಸ್ಮೃತಿಗಳ ವಿಷಯದಲ್ಲಿ ವೇದಗಳಿಂದ ಮಾತ್ರ ತಿಳಿಯಲ್ಪಡ್ತೀವಿ ಅಂದ್ರೆ ವೇದಗಳನ್ನು ಎತ್ತಿ ಹಿಡಿಯುವಂತಹ ಗ್ರಂಥಗಳು ಕೂಡ ಅವು ಕೂಡ ಸದಿಕ್ತಿಬಿ ಅದಕ್ಕೆ ಇಲ್ಲಿ ಆಚಾರ್ಯರು ಪ್ರಯೋಗ ಮಾಡಿದಾಗ ಸದುಕ್ತಿಬಿ ಅಂತ ಹೇಳಿ ಪ್ರಯೋಗ ಮಾಡಿದ್ದಾರೆ. ಸೊ ಸದುಕ್ತಿಬಿಹಿ ಅಂತ ಹೇಳಿದ್ರೆ ದೋಷರಹಿತವಾದ ವಚನಗಳು, ವೇದಗಳು ಅಪೌರುಷೇಯ ಅದನ್ನು ನಾವು ನೋಡ್ತಾ ಬಂದಿದ್ವಿ. ಸೊ ಅಪೌರುಷೇಯವಾದ ವೇದಗಳು ಅದನ್ನು ಎತ್ತಿ ಹಿಡಿಯುವ ಗ್ರಂಥಗಳು ಕೂಡ, ಯಾಕಂದ್ರೆ ವೇದಗಳನ್ನು 100% ಅದಕ್ಕೆ ಸಪೋರ್ಟಿಂಗ್ ಇರುತ್ತೆ, ವಿರುದ್ಧ ಒಂದು ಇರೋದಿಲ್ಲ. ಅಂಥದ್ದು ಯಾವ ಯಾವ ವಿಷಯಗಳಿದೆಯೋ ಅಂದ್ರೆ ಎರಡು ಬೇಕು, ಒಂದು ವೇದಕ್ಕೆ ಅನುಸಾರಿಯಾಗಿರಬೇಕು, ವೇದ ವಿರುದ್ಧವಾದದ್ದು ಯಾವುದು ಇರಬಾರದು. ಸೊ ಕೆಲವು ಇದೆ ಮಿಕ್ಸ್ಡ್ ಆಗಿರುತ್ತೆ ಅಂದ್ರೆ ಇಲ್ಲ, ಮಿಕ್ಸ್ಡ್ ಇಲ್ಲಕ್ಕಿಲ್ಲ. ಮಿಕ್ಸ್ಡ್ ಆಗಿದ್ದರೆ ಯಾವುದಾದ್ರೂ ಪುರಾಣಗಳಲ್ಲಾಗಲಿ ಆ ಮಿಕ್ಸ್ಡ್ ಆಗಿರೋದನ್ನು ನಾವು ಸರಿಯಾಗಿ ಇಂಟರ್ಪ್ರೆಟ್ ಮಾಡ್ಕೋಬೇಕು, ಅದನ್ನು ಸರಿದಿಪ್ಪಾಡಿಸ್ಕೋಬೇಕು. ಪುರಾಣಗಳಲ್ಲಿ ಎಸ್ಪೆಷಲಿ ಪುರಾಣ ವಾಕ್ಯಗಳಲ್ಲಿ ಅವು ಮೂರು ವಿಧವಾದ ಭಾಷೆಗಳೆಲ್ಲ ಮುಂದೆ ಬರುತ್ತೆ. ಎನಿವೇ, ಸೊ ಆದ್ದರಿಂದ ಮೊದಲನೇದಾಗಿ ಸದುಕ್ತಿಬಿ ಅಂತ ಹೇಳಿದಾಗ ಎರಡನ್ನು ನಾವು ನೋಡ್ತೀವಿ. ಒಂದು ಅದು ವೇದಗಳಾಗ ಇರಬಹುದು, ಇಲ್ಲ ವೇದಗಳಿಗೆ ಅನುಸಾರಿಯಾದ ಗ್ರಂಥಗಳಿರ್ಬೋದು. ಯಾವ್ದು ಯಾವ್ದು ಸದುಕ್ತಿಬಿಹಿ ಅನ್ನೋದನ್ನು ಆಚಾರ್ಯರು ಮುಂದೆ ಸ್ಪಷ್ಟ ಮಾಡ್ತಾರೆ. ಸೊ ಇಲ್ಲಿ ಈ ವಚನ ಹೇಳಿದ ಮೇಲೆ ಎರಡನೇ ಶ್ಲೋಕದಲ್ಲಿ ಸದುಕ್ತಿಬಿಹಿ ಸಾಧಯಿಷ್ಯಾಮಿ ಅಂತ ಹೇಳಿದ್ರೆ ಯಾವುದು ಸದುಕ್ತಿಬಿಗಳು ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಸಮಾಧಾನವಾಗಿ ನೆಕ್ಸ್ಟ್ ಪದ್ಯ ಹೊರಟಿದೆ. ಅಲ್ಲಿ ಆಚಾರ್ಯರು ಹೇಳ್ತಾರೆ ಯಾವುದು ಯಾವುದು ಸದುಕ್ತಿಗಳು, ಯಾವುದು ಯಾವುದು ಪ್ರಾಮಾಣಿಕ ನಮಗಾಗಿದೆ ಅನ್ನೋದನ್ನು ಹೇಳುವಾಗ ಮೊದಲಲ್ಲೂ ಹೇಳ್ತಾ ಇದೆ ಋಗಾದ್ಯ ವೇದಗಳು. ಸೊ ಅದಕ್ಕೆ ಋಕ್ ಯಜುಸ್ಸಾಮ ಅಥರ್ವ. ಸೊ ಮೂರು ತಗೊಂಡ್ರೆ ತ್ರೈ, ಕೆಲವು ಕಡೆ ಮೂರು ಅಂತಾರೆ, ಕೆಲವು ಕಡೆ ನಾಲ್ಕು ಅಂತಾರೆ. ಎರಡು ಕೂಡ ಆಕ್ಸೆಪ್ಟಬಲ್, ಯಾಕಂದ್ರೆ ಮೂರು ವೇದಗಳು ಅಂತ ಹೇಳಿದಾಗ ಋಕ್ ಯಜುಸ್ಸಾಮ ಮೂರು ವೇದಗಳಾಗತ್ತೆ. ನಾಲ್ಕು ವೇದಗಳಂದಾಗ ಋಗ್ ಯಜುಸ್ಸಾಮಗಳವೇ ಕೆಲವು ಪ್ರಭೇದಗಳು, ಅಂದ್ರೆ ಅದರಲ್ಲಿ ಕೆಲವು ಭಾಗಗಳು ಅಥರ್ವ ವೇದವಾಗಿ ಹೊರಟಿದೆ. ಆದ್ದರಿಂದ ನಾಲ್ಕು ವೇದಗಳಂತ ಹೇಳಿದ್ರು ಎರಡು ಎರಡು ವಿವಕ್ಷ ಭೇದ ಅಷ್ಟೇ. ಸೊ ಈ ವಿಧವಾಗಿ ಆ ವೇದಗಳಿಂದ ಆ ವೇದಗಳೆಲ್ಲ ಕೂಡ ಋಗಾದ್ಯ ಅನ್ನೋದರಲ್ಲಿ ಬರುತ್ತೆ ಎಲ್ಲ ವೇದಗಳು. ಅಷ್ಟೇ ಅಲ್ಲದೆ ಪಂಚಮ ವೇದ ಭಾರತ, ಸೊ ಪಂಚಮ ವೇದ ಆಯ್ತಲ್ಲ, ಋಗಾದ್ಯ ಅಂತ ಹೇಳಿದಾಗ ವೇದಗಳು ಅಂತ ಹೇಳಿದಾಗ ಭಾರತವು ಬರುತ್ತೆ ಅಂದ್ರೆ ಇಲ್ಲ, ವೇದಗಳು ಅಂತ ಹೇಳಿದಾಗ ಅಲ್ಲಿ ಭಾರತ ಪಂಚಮ ವೇದ ಅಂತ ಹೇಳಿದ್ರೆ ಪೌರುಷೇಯವಾದದ್ದು. ಆದ್ದರಿಂದ ಅಯ್ಯ ವೇದ ಸಮಾನವಾದದ್ದು, ವೇದ ತುಲ್ಯವಾದದ್ದು ಅನ್ನುವ ರೀತಿಯಲ್ಲಿ ಪಂಚಮ ವೇದ ಅಂತ ಕರೀತಾರೆ. ಅದರಿಂದ ಭಾರತಂ ಅಂತ ಸಪರೇಟ್ ಆಗಿ ಹೇಳಿದ್ದಾರೆ, ಋಗಾದ್ಯ ಎಲ್ಲ ವೇದಗಳು, ಭಾರತಂ ಮಹಾಭಾರತವು ಚ ಏವ ಪಂಚರಾತ್ರಂ ಅಥಾಖಿಲಂ. ಪಂಚರಾತ್ರ ಅದು ಕೂಡ ಪೂರ್ತಿಯಾಗಿ ವೇದಕ್ಕೆ ಅನುಸಾರಿಯಾಗಿ ಇರುವಂಥದ್ದು ಪಂಚರಾತ್ರಂ ಅಥಾಖಿಲಂ. ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ. ಮೂಲ ರಾಮಾಯಣವು ಅಷ್ಟೇ ಅಲ್ಲದೆ ಪುರಾಣಗಳು ಚ ಏತದಾತ್ಮಕಂ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದರೆ ಅವುಗಳಿಗೆ ಅನುಗುಣವಾಗಿ, ಈ ಮುಂಚೆ ಹೇಳಿದದ್ದು ಅವುಗಳಿಗೆ ಅನುಗುಣವಾಗಿರುವಂತಹ ಪುರಾಣ ವಾಕ್ಯಗಳು. ಸೊ ಅದರಿಂದ ಪುರಾಣಗಳಲ್ಲಿ ಬಹಳ ಜಾಗೃತೆಯಾಗಿರಬೇಕು. ಅದರಿಂದ ಪುರಾಣಂ ಚ ಏತದಾತ್ಮಕಂ, ಯೇ ಚ ಅನುಯಾಯಿನಃ ತೇಷಾಂ ಸರ್ವೇ ತೇ ಚ ಸದಾಗಮಃ. ಅವೆಲ್ಲವೂ ಸದಾಗಮಗಳೇ. ಆಗಮ ಅನ್ನೋ ಶಬ್ದಕ್ಕೆ ನಿರ್ದೋಷ ಶಬ್ದ, ನಿರ್ದುಷ್ಟ ಶಬ್ದ, ದೋಷವಿಲ್ಲದೆ ಇರುವ ಶಬ್ದ ಅಂದರೆ ಆ ಶಬ್ದಗಳು ಗ್ರಂಥಗಳು ಯಾವುದಿದೆ ಅವೆಲ್ಲವೂ ಕೂಡ ಆಗಮಗಳು ಅಂತ ಕರೆಯಲ್ಪಡುತ್ತೆ. ಆದ್ದರಿಂದ ಆಗಮ ಅನ್ನೋ ಶಬ್ದಕ್ಕೆ ಮೂಲಭೂತವಾದ ಅರ್ಥ ದೋಷರಹಿತವಾದ ಶಬ್ದಗಳು. ಆದ್ದರಿಂದ ಇವೆಲ್ಲವೂ ಕೂಡ ಸದ್ ಆಗಮಗಳೇ, ಅಂದರೆ ದುರಾಗಮಗಳಲ್ಲ ಇವು ಯಾವುದು ಕೂಡ ಅಂತ ಹೇಳ್ತಾ. ಯಾವುದು ದುರಾಗಮಗಳು ಅಂತ ಹೇಳಿದ್ರೆ ದುರಾಗಮ ತದ ಅನ್ಯೇ, ಮಿಕ್ಕದ್ದೆಲ್ಲವೂ ದುರಾಗಮಗಳು. ಯಾವುದು ಮಿಕ್ಕದ್ದೆಲ್ಲ ಅಂದರೆ ವೇದ ವಿರುದ್ಧವಾದದ್ದು, ವೇದಗಳನ್ನು ಒಪ್ಪದೇ ಇರುವಂಥದ್ದು, ವೇದಗಳಿಗೆ ವಿರುದ್ಧವಾಗಿರುವುದು ಯಾವುದು ಯಾವುದಿದೋ ಅವೆಲ್ಲವೂ ಕೂಡ ದುರಾಗಮಗಳಾಗತ್ತೆ. ಏ ತೈಹಿ ನ ಜ್ಞೇಯೋ ಜನಾರ್ದನ, ಯಾವುದು ಯಾವುದು ಈ ದುರಾಗಮಗಳು ಆಗಿವೆಯೋ ಅವುಗಳಿಂದ ಪರಮಾತ್ಮನನ್ನು ತಿಳಿಯಲಕ್ಕೆ ಆಗುವುದಿಲ್ಲ, ಅಂದರೆ ಸರಿಯಾದ ತಿಳುವಳಿಕೆ ಬರೋದಿಲ್ಲ, ತಪ್ಪು ತಿಳುವಳಿಕೆ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ದುರಾಗಮ ಅಂತ ಹೇಳುವಾಗ ಅದಕ್ಕೆ ದುರಾಗಮ ತದನ್ಯೇ, ತದನ್ಯೇ ಅಂದರೆ ವೇದಕ್ಕೆ ವಿರುದ್ಧವಾಗಿರುವಂಥದ್ದು, ವೇದಗಳು ಆಗದೇ ಇರುವುದು ಅಂತ ಮಾತ್ರವಲ್ಲ ವೇದಕ್ಕೆ ವಿರುದ್ಧವಾಗಿರುವಂಥದ್ದು ಅಂತೇಳಿ ತಗೋಬೇಕು. ತೈಹಿ ನ ಜ್ಞೇಯೋ ಜನಾರ್ದನ, ಅದರಿಂದ ಪರಮಾತ್ಮನನ್ನು ತಿಳಿಯಕ್ಕಾಗೋದಿಲ್ಲ ಅಂತ ಹೇಳ್ತಾ. ನಾವು ರಾಯರ ಐ ಮೀನ್ ಟೀಕೆಯಲ್ಲಿ ಮುಖ್ಯವಾಗಿ ಟೀಕೆಯನ್ನು ಆಮೇಲೆ ರಾಯರು ಕೂಡ ನೋಡೋಣ ಇಲ್ಲಿಂದ. ಸೊ ಅವುಗಳನ್ನು ಮುಂದೆ ನೋಡೋಣ. ಇಲ್ಲಿ ಜ್ಞೇಯ ಏತೈಹಿ ಸದಾ ಯುಕ್ತೈಹಿ ಭಕ್ತಿಮದ್ಭಿ ಸುನಿಶ್ಚಿತೈಹಿ ನಚ ಕೇವಲ ತರ್ಕೇಣ ನಾಕ್ಷಜೇನ ನ ಕೇನಚಿತ್ ಕೇವಲಾಗಮ ವಿಜ್ಞೇಯೋ ಭಕ್ತೈಹಿ ಏವ ನಚಾನ್ಯತಃ ಅಂಥೇಳಿ ಬ್ರಹ್ಮಾಂಡ ಪುರಾಣ ಮೊದಲು ಸ್ಮೃತಿ ವಾಕ್ಯವನ್ನು ಕೊಡೋಣ. ಇದು ಯಾಕೆ ಮೊದಲು ಶ್ರುತಿ ವಾಕ್ಯವನ್ನು ಹೇಳಿದೆ, ಮೊದಲು ಯಾಕೆ ಸ್ಮೃತಿ ವಾಕ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ಶ್ರುತಿ ವಾಕ್ಯಗಳಲ್ಲಿ ಸ್ವಲ್ಪ ನಮಗೆ ಅಷ್ಟು ಸ್ಪಷ್ಟವಾಗಿ ಈ ಲಿಸ್ಟ್ ಬರೋದಿಲ್ಲ. ಯಾಕಂದರೆ ಈ ಲಿಸ್ಟ್ ಎಲ್ಲ ಬರಬೇಕು. ಇವು ಸ್ಮೃತಿ ವಾಕ್ಯಗಳಲ್ಲಿ ಮಾತ್ರ ಈ ಪೌರುಷೇಯ ಗ್ರಂಥಗಳ ಉಲ್ಲೇಖವು ಬರುತ್ತೆ. ಶ್ರುತಿ ವಾಕ್ಯಗಳಲ್ಲಿ ಶ್ರುತಿಗಳನ್ನು ಮಾತ್ರ ಎತ್ತಿ ಹೇಳ್ತಾರೆ. ಆದ್ದರಿಂದ ಈ ಪೌರುಷೇಯ ಗ್ರಂಥಗಳು ಸದುಕ್ತಿ ಬಿಹಿ ಅಂತೆಲ್ಲ ಮೊದಲ ಪ್ರಶ್ನೆ, ಯಾವುದು ಸದುಕ್ತಿ ಅಂತ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅದಕ್ಕೆ ಒಂದು ಸ್ಪಷ್ಟವಾದ ಮಾತು ಹೇಳಬೇಕಂತೇಳಿ ಮೊದಲು ಸ್ಮೃತಿ ವಾಕ್ಯವನ್ನು ಹೇಳಿಬಿಟ್ಟು ಆಮೇಲೆ ಶ್ರುತಿ ವಾಕ್ಯಗಳು, ಮೂರು ಶ್ರುತಿ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ಈ ಸ್ಮೃತಿ ವಾಕ್ಯಗಳಲ್ಲಿ ಜ್ಞೇಯ ಏತೈಹಿ, ಇವು ಮುಂಚೆ ಲಿಸ್ಟ್ ಮಾಡಿದ್ದು ಯಾವುದಿದೋ ಅವುಗಳಿಂದ ಭಗವಂತ ತಿಳಿಯಲ್ಪಡ್ತಾನೆ ಅಂಥೇಳಿ. ಸದಾ ಯುಕ್ತೈಹಿ ಭಕ್ತಿ ಮದ್ಭಿಹಿ, ಯಾವಾಗಲೂ ಭಕ್ತಿಯಿಂದ ಕೂಡಿಕೊಂಡಿರುವಂಥವರು ಅವುಗಳನ್ನೇ ಭಗವಂತನನ್ನು ತಿಳಿಸಿಕೊಡುವ ಶಬ್ದ ಪ್ರಮಾಣಗಳು ಅಂತ ಒಪ್ಪುತ್ತಾರೆ. ಆದ್ದರಿಂದ ಅವು ಸುನಿಷ್ಠಿತೈಹಿ, ಸೊ ಭಕ್ತಿಮದ್ಭಿಹಿ ಭಕ್ತಿಯಿಂದ ಕೂಡಿದವರು ಅವರು ಎಂಥವರು, ಸುನಿಷ್ಠಿತೈಹಿ ಒಳ್ಳೆ ನಿಷ್ಠೆ ಉಳ್ಳವರು ಆಗಿರ್ತಾರೆ. ಯಾಕೆ ಅಂದರೆ ಆ ಭಕ್ತಿಯ ಕಾರಣದಿಂದ, ಜ್ಞಾನದ ಕಾರಣದಿಂದ ಅವರಿಗೆ ಭಗವಂತನಲ್ಲಿ ನಿಷ್ಠ ನಿಶ್ಚಲವಾದ ಬುದ್ಧಿ ಉಳ್ಳವರಾಗಿರ್ತಾರೆ. ನಚ ಕೇವಲ ತರ್ಕೇನ, ಕೇವಲ ತರ್ಕದಿಂದ ಶುಷ್ಕ ತರ್ಕದಿಂದ ನಾವು ತಿಳಿಯಲಿಕ್ಕಾಗೋದಿಲ್ಲ ಭಗವಂತನನ್ನು. ನ ಅಕ್ಷಜೇನ ಕೇನಚಿತ್ ಯಾವ ವಿಧವಾದಂತಹ ಪ್ರತ್ಯಕ್ಷ ಪ್ರಮಾಣವಾಗಲಿ ಶುಷ್ಕ ತರ್ಕ ಪ್ರಮಾಣವಾಗಲಿ ಭಗವಂತನನ್ನು ತಿಳಿಸಿಕೊಡೋದಿಲ್ಲ. ನ ಕೇನಚಿತ್ ಯಾವುದೇ ಆದರೂ ಅಕ್ಷಜೇನ, ಅಕ್ಷ ಅಂದ್ರೆ ಪ್ರತ್ಯಕ್ಷ, ಜ ಅಂದ್ರೆ ಹುಟ್ಟಿರುವಂಥದ್ದು, ಅಕ್ಷಜೇನ ಪ್ರತ್ಯಕ್ಷದಿಂದ ಬರುವಂತಹ ಜ್ಞಾನದಿಂದ ಭಗವಂತನನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ. ಮತ್ತೆ ಕೇವಲ ಆಗಮ ವಿಜ್ಞೇಯ, ಭಗವಂತ ಕೇವಲ ಆಗಮಗಳಿಂದ, ಸದಾಗಮೈಕ ವಿಜ್ಞೇಯಂ ಅಂತ ಆಚಾರ್ಯರು ಹೇಳಿದ್ದಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್. ಅದಕ್ಕೆ ಆಚಾರ್ಯರು ಯಾವುದೇ ಮಾತು ಹೇಳಿದರು ಅದಕ್ಕೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ತೋರಿಸೇ ಕೊಡ್ತಾರೆ. ಆದ್ದರಿಂದ ಸದಾಗಮೈಕ ವಿಜ್ಞೇಯಂ ಅದಕ್ಕೇನ್ರಿ ಪ್ರಮಾಣ ಇಲ್ಲೇ ಅದೇ ಕೇವಲ ಆಗಮ ವಿಜ್ಞೇಯ. ಸದ ಏಕ ಅನ್ನುವ ಶಬ್ದಕ್ಕೆ ಕೇವಲ ಶಬ್ದ, ಅದಕ್ಕೆ ಕೇವಲ ಆಗಮ ವಿಜ್ಞೇಯ ಭಕ್ತೈ ಏವ ನ ಚಾನ್ಯಥ, ಕೇವಲ ಆಗಮಗಳಿಂದ ಮಾತ್ರವೇ ಭಗವಂತ. ಸೊ ಏವ ಅನ್ನೋದು ಆಗಮ, ಏಕ ವಿಜ್ಞೇಯ ಅನ್ನುವ ಅರ್ಥದಲ್ಲಿ ಭಕ್ತರಿಂದ, ಆ ಆಗಮಗಳಿಂದ ಮಾತ್ರ ಭಗವಂತ ತಿಳಿಯಲ್ಪಡ್ತಾನೆ. ನಚ ಅನ್ಯಥ, ಬೇರೆ ರೀತಿಯಲ್ಲಿ ಭಗವಂತನ ತಿಳಿಯಲಿಕ್ಕಾಗೋದಿಲ್ಲ ಅನ್ನುವ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳಿ ಅದನ್ನು ವಿಸ್ತಾರವಾಗಿ ನಾವು ಟೀಕೆಯಲ್ಲಿ ನೋಡ್ತೀವಿ. ಸೊ ಇದು ಸ್ಥೂಲವಾದ ಅರ್ಥ ಆಚಾರ್ಯರ ಮಾತುಗಳಿಗೆ. ಅದೇ ವಿಧವಾಗಿ ಮೂರು ಶ್ರುತಿಗಳಿಂದ, ಒಂದು ತೈತ್ತಿರೀಯ ಶ್ರುತಿ, ಕಠಶ್ರುತಿ, ಪಿಪ್ಪಲಾದ ಶ್ರುತಿ, ಮೂರು ಶ್ರುತಿ ವಾಕ್ಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದಾದರೆ ವೇದಗಳೇ ಪ್ರಮಾಣ ಅಂತ ಹೇಳುವಂತಹ ವಾಕ್ಯಗಳು ಅಲ್ಲಿ ಮೊದಲು ತೈತ್ತಿರೀಯ ಶ್ರುತಿಯ ವಚನ ಹೀಗೆ ಇದೆ. ನಾವೇದವಿನ್ ಮನುತೇ ಮನುತೇದಂ ಬೃಹಂತಂ ಸರ್ವಾನುಭೂರ್ ಸರ್ವಾನುಭೂಂ ಆತ್ಮಾನಂ ಸಾಂಪರಾಯೇ ಇತಿ ತೈತ್ತಿರೀಯ ಶ್ರುತಿ. ಇಲ್ಲಿ ವೇದವಿತ್ ವೇದವನ್ನು ತಿಳಿದವನು, ಅವೇದವಿತ್ ವೇದಗಳನ್ನು ತಿಳಿಯದೇ ಇರುವವನು, ನ ಅವೇದವಿತ್ ಡಬಲ್ ನೆಗೆಟಿವ್ ಅಂದರೆ ವೇದಗಳನ್ನು ತಿಳಿಯದೇ ಇರುವವನು, ಮನುತೇ ಮನುತೆ ಅಂದರೆ ಮನು ಅವಬೋಧನೆ ಅನ್ನುವ ಧಾತುವಿನಿಂದ ಭಗವಂತನನ್ನು ಸರಿಯಾಗಿ ತಿಳಿಯುವುದು. ಅವರು ಅವೇದವಿತ್ ನ ಮನುತೆ, ವೇದವನ್ನು ತಿಳಿಯದೇ ಇರುವವನು ಭಗವಂತನನ್ನು ತಿಳಿಯುವುದಿಲ್ಲ. ನ ಮನುತೆ, ನ ಅಂದರೆ ಇಲ್ಲ, ಮನುತೆ ಅವಬೋಧನೆ ತಿಳಿಯುವುದು, ಜಾನಂತಿ ಸೊ ನ ಜಾನಂತಿ ಭಗವಂತನನ್ನು ತಿಳಿಯುವುದಿಲ್ಲ. ಎಂಥ ಅವನು ಭಗವಂತನ ಬೃಹಂತಂ ಸರ್ವಾನುಭುಂ ಆತ್ಮಾನಂ, ಇವೆಲ್ಲ ಭಗವಂತನ ವಿಷಯ. ಆತ್ಮಾನಂ ಪರಮಾತ್ಮಾನಂ, ಪರಮಾತ್ಮನನ್ನು ಅವನು ಎಂಥವನು ಅಂತ ಹೇಳಿದ್ರೆ ಅವನ ಎರಡು ವಿಶೇಷಗಳನ್ನು ಕೊಡ್ತಾ ಇದ್ದಾರೆ. ಬೃಹಂತಂ ಸರ್ವಾನುಭುಂ, ಬೃಹಂತಂ ಎಲ್ಲ ಕಡೆ ವ್ಯಾಪಿಸಿರುವವನು, ಸರ್ವವ್ಯಾಪಕನಾದವನು. ಸರ್ವಾನುಭುಂ ಎಲ್ಲವನ್ನು ಅನುಭವ ಅಂದರೆ ಅವನು ಸ್ವತಂತ್ರನಾದವನು, ಸರ್ವವನ್ನು ಅನುಭವಿಸುವವನು. ಭಗವಂತ ಒಬ್ಬನೇ ಸರ್ವಭುಕ್ ಅನ್ನುವ ಶಬ್ದ ಭಗವಂತನಿಗೆ ಅನ್ವಯ ಮಾಡ್ತೀವಿ. ಅವನು ಎಲ್ಲವನ್ನು ಅನುಭವಿಸುತ್ತಾನೆ ಅಂದರೆ ಏನು, ಬಿಂಬರೂಪದಿಂದ ಇದ್ದು ಅವನು ಅನುಭವಿಸಿ ಅನುಭವಿಸುವಂತೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಸರ್ವಾನುಭುಕ್ ಅಂತ ಭಗವಂತನಿಗೆ, ಎಲ್ಲವನ್ನು ಅನುಭವಿಸುವವನು, ಎಲ್ಲರ ಎಲ್ಲವೂ ಭಗವಂತನಲ್ಲೇ ಹೋಗಿ ಸೇರುತ್ತೆ. ಆದ್ದರಿಂದ ಅಂತಹ ಪರಮಾತ್ಮನನ್ನು ತಿಳಿಲಕ್ಕಾಗ, ಯಾಕೆ ತಿಳಿಬೇಕು ಭಗವಂತನನ್ನು ಅಂದರೆ ಸಾಂಪರಾಯೇ, ಸಾಂಪರಾಯ ಮೋಕ್ಷ, ಮೋಕ್ಷಕ್ಕಾಗಿ, ಸಾಂಪರಾಯೇ ಮೋಕ್ಷೇ ಮೋಕ್ಷಾರ್ಥಂ, ಮೋಕ್ಷಕ್ಕಾಗಿ ಭಗವಂತನನ್ನು ತಿಳಿಬೇಕು. ಆದರೆ ಯಾರಾದರೆ ವೇದಗಳನ್ನು ತಿಳಿಯುವುದಿಲ್ಲವೋ ಅವರಿಂದ ಭಗವಂತನನ್ನು, ಅಂತಹ ಪರಮಾತ್ಮನನ್ನು ತಿಳಿಲಕ್ಕೆ ಆಗೋದಿಲ್ಲ. ನ ಮನುತೆ, ಅವರು ಭಗವಂತನ ತಿಳಿಯುವುದಿಲ್ಲ ಅಂತ ಹೇಳಿ ತೈತ್ರಿಯ ಶ್ರುತಿ ಇದು ತಿಳಿಸಿಕೊಡ್ತಾ ಇದೆ. ಅಂದರೆ ವೇದಗಳು ಬೇಕೇ ಬೇಕು, ಅವೇದವಿತ್ ವೇದಗಳನ್ನು ತಿಳಿಯದೇ ಇರುವವನು ಭಗವಂತನನ್ನು ನಮನುತೆ ಅಂತ ಹೇಳಿ ಅದು ಆ ವಚನ ಹೇಳಿದ ಮೇಲೆ ಕಠಶ್ರುತಿ ಆ ವಚನ ಹೀಗಿರುತ್ತೆ. ನೈಷ ತರ್ಕೇಣ ಮತಿರಾಪಣೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಹೇಳಿ, ಪ್ರೇಷ್ಠ ಪ್ರಿಯನಾದವನೇ, ಇಲ್ಲಿ ನಚಿಕೇತನಿಗೆ ಯಮಧರ್ಮರಾದ ಬೋಧನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಹೇಳುವಂಥದ್ದು. ಆದ್ದರಿಂದ ನಚಿಕೇತನನ್ನು ಸಂಬೋಧನೆ ಮಾಡುವ ಪ್ರೇಷ್ಠ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ ಯಮಧರ್ಮರಾದರು. ಸಂಬೋಧನೆ ಮಾಡ್ತಾ ಯಾಕಂದ್ರೆ ಅಷ್ಟು ಒಂದು ಜಿಜ್ಞಾಸುವಾಗಿ ಏನು ಬೇಕಾದರೂ ಕೊಡ್ತೀನಂತ ಯಮಧರ್ಮರಾಜ ಕೇಳಿದರು. ಏನು ಬೇಡ, ನನಗೆ ಜ್ಞಾನ ಬೇಕು, ಭಗವಂತನ ವಿಷಯ ತಿಳುವಳಿಕೆ ಬೇಕಂತ ಹೇಳಿ ಆ ಗುಪ್ತವಾದ ಜ್ಞಾನ ಬೇಕು ಅಂತ ಕೇಳಿದಾನ. ಆದ್ದರಿಂದ ಅಷ್ಟು ಒಂದು ನಿಷ್ಠೆ ಇದೆ ಅಂತ ಹೇಳಿ ಬಹಳ ಖುಷಿಯಾಗತ್ತೆ ಯಮಧರ್ಮರಾಜನಿಗೆ. ಅದಕ್ಕೆ ಪ್ರೇಷ್ಠ ಅಂತ ಸಂಬೋಧನೆ ಮಾಡ್ತಾ ಅಲ್ಲಿ ಹೇಳುವ ಮಾತು ನೈಷ ತರ್ಕೇನ ಮತಿರಾಪನೇಯ ಅಂಥೇಳಿ. ತರ್ಕದಿಂದ, ಶುಷ್ಕ ತರ್ಕದಿಂದ ನಾವು ಭಗವಂತನನ್ನು ತಿಳಿಲಕ್ಕಾಗುವುದಿಲ್ಲ. ಆಪನೇಯ ಅನ್ನುವ ಶಬ್ದಕ್ಕೆ ಅದನ್ನು ಆನೇಯ ಅಪನೇಯ ಎರಡು ಸೇರಿ ಆಪನೇಯ ಆಗತ್ತೆ ಅಂಥೇಳಿ ಟೀಕಾರ ಮುಂದೆ ವಿಸ್ತಾರ ಮಾಡ್ತಾರೆ. ಅಂದರೆ ಒಂದು ಭಗವಂತನನ್ನು ಭಗವಂತ ವಿಷಯಕವಾದ ಜ್ಞಾನ ಉತ್ಪಾದವೂ ಆಗುವುದಿಲ್ಲ, ತಪ್ಪು ಜ್ಞಾನ ತಿಳುವಳಿಕೆ ಹೋಗುವುದು ಇಲ್ಲ. ಅಂದ್ರೆ ಸರಿಯಾದ ತಿಳುವಳಿಕೆ ಬರುವುದಕ್ಕೂ ತಪ್ಪು ತಿಳುವಳಿಕೆ ಹೋಗುವುದಕ್ಕೂ ಎರಡಕ್ಕೂ ಕೂಡ ನಮಗೆ ಸರಿಯಾದ ಆಗಮ ಪ್ರಮಾಣಗಳೇ ಬೇಕು. ಈ ತರ್ಕಗಳಿಂದ ನ ಆನೇಯ ಅಪನೇಯ, ಸರಿಯಾದ ಜ್ಞಾನ ಬರುವುದಿಲ್ಲ, ತಪ್ಪು ಜ್ಞಾನ ಹೋಗುವುದಿಲ್ಲ. ತರ್ಕ ಶುಷ್ಕ ತರ್ಕದಿಂದ ಅನ್ನುವ ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸುಜ್ಞಾನಾಯ ಒಳ್ಳೆ ಜ್ಞಾನಕ್ಕಾಗಿ ನಮಗೆ ವೇದಗಳೇ ಬೇಕು ಅನ್ನುವ ಮಾತನ್ನು ಕಠಶ್ರುತಿಯು ಅದು ಹೇಳುತ್ತೆ. ಅದನ್ನು ವಿಸ್ತಾರವಾಗಿ ಮುಂಚೆ ಟೀಕೆಯಲ್ಲಿ ನೋಡೋಣ. ಅದಾದ ಮೇಲೆ ಪಿಪ್ಪಲಾದ ಶ್ರುತಿಯಲ್ಲಿ ಬರುವಂತಹ ಮಾತು ನೇಂದ್ರಿಯಾನಿ ನಾನುಮಾನಂ ವೇದಾಹಿ ಏವ ಏನಂ ವೇದಯಂತಿ ತಸ್ಮಾದ್ ಆಹುರ್ ವೇದ ಇತಿ. ವೇದಗಳ ವಚನವೇ ನಿರ್ವಚನವೇ ಹೇಗೆ ಬಂತು? ವೇದ ಅಂದ್ರೆ ಜ್ಞಾನ ತಿಳಿಸಿಕೊಡುವಂಥದ್ದು ವೇದ. ವೇದಯತಿ ಇತಿ ವೇದ ಅದನ್ನ ಹೇಳ್ತಾ ಇದ್ದಾರೆ. ಸೊ ವೇದಯಂತಿ ವೇದಾಹ ವೇದಯಂತಿ. ಸೊ ವೇದಯತಿ ಅಂದ್ರೆ ಏಕವಚನ, ವೇದಯಂತಿ ಅಂದ್ರೆ ಬಹುವಚನ. ವೇದ ವೇದಯತಿ ವೇದಾಹ ವೇದಯಂತಿ, ವೇದಗಳು ತಿಳಿಸಿಕೊಡುತ್ತೆ. ಆದ್ದರಿಂದ ಅವುಗಳಿಗೆ ವೇದಗಳು ಅಂತ ಹೆಸರು. ವೇದಗಳು ಯಾವ ತಿಳಿಸಿಕೊಡುತ್ತೋ ಅವು ವೇದಗಳು. ಅದಕ್ಕೆ ಹೇಳ್ತಾ ಇದ್ದಾರೆ ನ ಇಂದ್ರಿಯಾನಿ, ಇಂದ್ರಿಯಗಳು ನಮಗೆ ಬೋಧನೆ ಮಾಡೋದಿಲ್ಲ. ನ ಅನುಮಾನಂ, ಅನುಮಾನ ಪ್ರಮಾಣವು ನಮಗೆ ಭಗವಂತನ ಬಗ್ಗೆ ತಿಳಿಸಿಕೊಡೋದಿಲ್ಲ. ವೇದಾಹಿ ಏವ ಏನಂ, ಏನಂ ಇವರನ್ನು ಅಂದರೆ ಈ ಪರಮಾತ್ಮನನ್ನು ವೇದಾಹಿ ವೇದಗಳೇ ಏವ ಅನ್ನುವ ಹಿ ಅಂದ್ರೆ ಪ್ರಸಿದ್ಧಿ, ಅದು ಎಲ್ಲ ಕಡೆ ಇರುವ ಮಾತುಗಳಾಗಿದೆ. ಏವ ಅನ್ನುವುದು ಎಂಫಸಿಸ್, ಅವುಗಳು ಮಾತ್ರವೇ ಭಗವಂತನ ತಿಳಿಸಿಕೊಡುತ್ತೆ ಅಂತ ಹೇಳಿ ಹೇಳ್ದ. ತಸ್ಮಾದ್ ಆಹುಹು, ಅದಕ್ಕೆ ಆ ವೇದಗಳಿಗೆ ಆ ಹೆಸರು ಬಂತು, ಆಹುಹು ಅಂತ ಕರೀತಾರೆ. ತಸ್ಮಾದ್ ಆ ಕಾರಣದಿಂದ ವೇದಾಹ ವೇದಯಂತಿ, ಅದಕ್ಕೆ ವೇದ ಅಂತ ಕರೀತಾರೆ, ತಿಳಿಸಿಕೊಡುತ್ತಾದ್ದರಿಂದ ವೇದಗಳಿಗೆ ಆ ಹೆಸರು ಸಾರ್ಥಕ ನಾಮಧೇಯ ಆಗಿದೆ ವೇದಗಳು ಅಂತ ಕರೆಯುವುದಕ್ಕೆ ಕಾರಣ ಅದು ಅಂಥೇಳಿ ಪಿಪ್ಪಲಾದ ಶ್ರುತಿ ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಈ ಸ್ಮೃತಿ ಶ್ರುತಿ ವಚನಗಳಿಂದ ವೇದಗಳು ಮಾತ್ರವೇ ನಮಗೆ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಡುತ್ತೆ. ಆ ವೇದಗಳಿಗೆ ನಾವು ಶರಣಾಗಬೇಕು. ವೇದಗಳಿಲ್ಲದೆ ವೇದ ಬಾಹ್ಯವಾದದ್ದು ಯಾವುದು ಕೂಡ ಸರಿಯಲ್ಲ ಅನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಟೀಕಾರಾಯರು ವಿಸ್ತಾರ ಮಾಡ್ತಾ ಮುಂತೆ ಅವರ ಟೀಕಾರಾಯರ ಟೀಕೆಯಲ್ಲಿ ಹೀಗೆ ಬರುತ್ತೆ, ಏನಂತ ಹೇಳಿದರೆ, ಕ್ರಮಾತ್ ಇತಿ ಸದಾಗಮೈಕ ವಿಜ್ಞೇಯತ್ವಸ್ಯ ಪ್ರಥಮ ಪ್ರತಿಪಾದ್ಯತ್ವಂ ಪ್ರತಿಜ್ಞಾತಂ ಸದುಕ್ತಿಭಿಹಿ ಇತಿ ಚ ಉಕ್ತಂ. ಆಚಾರ್ಯರು ಮುಂದಿನ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ, ಪ್ರತಿಜ್ಞಾತಂ ತಿಳಿಸಿಕೊಟ್ಟಿದ್ದಾರೆ, ಅಂದರೆ ಉದ್ಘಾಟನೆ ಮಾಡಿದ್ದಾರೆ. ಏನಂತ, ಸದುಕ್ತಿಭಿಹಿ ಧಾದಯಿಷ್ಯಾಮ ಅನ್ನೋದು ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ರಮಾತ್ ಕ್ರಮದಿಂದ ಸದ್ ಆಗಮ ಏಕ ವಿಜ್ಞೇಯಸ್ಯ ಸತ್ ದೋಷರಹಿತವಾದಂತಹ ಆಗಮ ಆಗಮ ಪ್ರಮಾಣಗಳ ಇಂದ ಮಾತ್ರವೇ ಏಕ ವಿಜ್ಞೇಯ ಅವುಗಳು ಭಗವಂತನನ್ನು ಮಾತ್ರ ತಿಳಿಸಿಕೊಡುತ್ತೆ, ಭಗವಂತ ಅವುಗಳಿಂದ ಮಾತ್ರ ತಿಳಿಯಲ್ಪಡುತ್ತಾನೆ. ಎರಡು ಕೂಡ ಏಕ ಅಂದರೆ ಭಗವಂತನನ್ನು ತಿಳಿಸಿಕೊಡುವ ಪ್ರಮಾಣಗಳು ಸದಾಗಮಗಳು ಮಾತ್ರ. ಸದಾಗಮಗಳು ಮುಖ್ಯವಾಗಿ ಅವನನ್ನೇ ತಿಳಿಸಿಕೊಡುತ್ತೆ, ಅದರ ಮುಖ್ಯ ಉದ್ದೇಶ ಭಗವಂತನನ್ನು ತಿಳಿಸಿಕೊಡುವುದೇ. ಸೊ ಈ ವಿಧವಾಗಿ ಏಕ ಶಬ್ದ ಎರಡಕ್ಕೂ ಅನ್ವಯವಾಗುತ್ತೆ. ಸದಾಗಮೈಕ ವಿಜ್ಞೇಯತ್ವಸ್ಯ ಪ್ರಥಮ ಪ್ರತಿಪಾದ್ಯತ್ವಂ ಪ್ರತಿಜ್ಞಾತಂ. ಪ್ರಥಮ ಪ್ರತಿಪಾದ್ಯತ್ವ, ಮೊದಲು ಆ ಸದಾಗಮಗಳ ಬಗ್ಗೆ ಹೇಳುವ ಮಾತು ಏನಂದ್ರೆ, ಆಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳುವಂಥದ್ದು, ಸದುಕ್ತಿಭಿ ಸಾಧಯಿಷ್ಯಾಮಿ, ಒಳ್ಳೆಯ ಉಕ್ತಿಗಳಿಂದ ಮಾತುಗಳಿಂದ ಇತಿ ಚ ಉಕ್ತಂ ಹೀಗೆ ಹೇಳಲ್ಪಟ್ಟಿದೆ, ಮುಂದೆ ಹೇಳಿದ್ದಾರೆ ಆಚಾರ್ಯರು. ಸದುಕ್ತಿಭಿ ಇತಿ ಚ ಉಕ್ತಂ ಹೀಗೆ ಅದನ್ನು ಹೇಳಿದ್ ಆಯಿತು. ಅದಾದ ಮೇಲೆ ಆವಾಗ ಬರುವ ಪ್ರಶ್ನೆ, ತತ್ರ ಕಾಹಾತ ನಾರಾಯಣಸ್ಯ ಸದಾಗಮೈಕ ವಿಜ್ಞೇಯತ್ವಂ ಪ್ರತಿಪಾದಯಂತ್ಯಃ ಸದುಕ್ತಯಃ ಇತ್ಯತಃ ದುಗಾದ್ಯಾಯಿತಿ. ನಾನು ಹೇಳಿದ ಮುಂದೆ ಆ ಮುಂದಿನ ಶ್ಲೋಕ ನೋಡಿದಾಗ ಪ್ರಶ್ನೆ ಬರುತ್ತೆ, ಸದುಕ್ತಿಗಳಿಂದ ನಾನು ಸಾಧಿಸ್ತೀನಿ ಅಂತ ಹೇಳಿದೆ, ಆ ಸದುಕ್ತಿಗಳು ಯಾವುದು ಅಂತ ಪ್ರಶ್ನೆ ಬರುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಕಾಹ, ಯಾಕಂದ್ರೆ ಇಲ್ಲಿ ಸದುಕ್ತಿಗಳು ಅನ್ನುವುದು ಉಕ್ತಯ ಅದು ಸ್ತ್ರೀಲಿಂಗ ಶಬ್ದ ಆದ್ದರಿಂದ ಕಾಹ ಯಾವುಗಳವು ಅಂತ ಹೇಳಿ ಸ್ತ್ರೀಲಿಂಗ ಪ್ರಯೋಗ ಮಾಡ್ತಾ ಇದ್ದಾರೆ. ತತ್ರ ಅಲ್ಲಿ ಕಾಹ ತಾ ಅವುಗಳು ಯಾವುದು, ಯಾವುಗಳು ಅವುಗಳಂದ್ರೆ ನಾರಾಯಣಸ್ಯ ನಾರಾಯಣನ ಪರಮಾತ್ಮನ ಸದ್ ಆಗಮ ಏಕ ವೇದ್ಯತ್ವಂ ಒಳ್ಳೆ ಆಗಮಗಳಿಂದ ಮಾತ್ರ ತಿಳಿಯಲ್ಪಡುವ ವಿಷಯವನ್ನು ಪ್ರತಿಪಾದಯಂತ್ಯ ಪ್ರತಿಪಾದನೆ ಮಾಡುವಂತಹ ಸದುಕ್ತಯ ಕಾಹ. ಉಕ್ತಯ ಅನ್ನೋದು ಸ್ತ್ರೀಲಿಂಗ ಆದ್ದರಿಂದ ಕಾಹ ಅನ್ನುವ ಸ್ತ್ರೀಲಿಂಗ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಉಕ್ತಿ ಏಕವಚನ, ಸೊ ಉಕ್ತಯ ಬಹುವಚನ, ಉಕ್ತಿ ಉಕ್ತಿ ಉಕ್ತಯ. ಆದ್ದರಿಂದ ಆ ಸದಾಗಮಗಳು ಅವು ಯಾವುದು ಅನ್ನುವ ಪ್ರಶ್ನೆಗೆ ಸಮಾಧಾನವಾಗಿ ಇಲ್ಲಿ ಹೊರಟಿರುವಂತಹ ಮಾತು ಋಗಾದ್ಯ ಇತಿ, ಋಗಾದಿಗಳು ಅಂತ ಹೇಳಿದರೆ, ಋಗ್ ಯಜುಸ್ಸಾಮ ಅಥರ್ವ ಸಂಗಕ ವೇದಾಹ, ನಾಲ್ಕು ವೇದಗಳನ್ನು ಉಲ್ಲೇಖ ಮಾಡ್ತಾ ಈ ನಾಲ್ಕು ವೇದಗಳು. ಸ ಅಥ ಶಬ್ದಾಹ ಪರಸ್ಪರ ಸಮುಚ್ಚಯೇ, ಅಲ್ಲಿ ಆಚಾರ್ಯರು ಹೇಳುವಾಗ ಋಗಾದ್ಯ ಅಂತ ಹೇಳಿಬಿಟ್ಟು ಭಾರತಂ ಚೈವ ಪಂಚರಾತ್ರ ಮತಾಖಿಲಂ ಮೂಲ ರಾಮಾಯಣಂ ಚೈವ ಪುರಾಣಂ ಚೈತದಾತ್ಮಕಂ ಇವೆಲ್ಲವನ್ನು ಹೇಳಿದ್ದಾರೆ. ಸೊ ಇಲ್ಲಿ ಚಕಾರವನ್ನು ಅಂದ್ರೆ ಚಕಾರ ಹೇಳುವುದು ಸಮುಚ್ಚಯಾರ್ಥ. ಸೊ ಸಮುಚ್ಚಯಾರ್ಥ ಅಂದ್ರೆ ಅವುಗಳು ಕೂಡ, ಸೊ ನಾಟ್ ಓನ್ಲಿ ವೇದಾಸ್ ಬಟ್ ಆಲ್ಸೋ ಅವು ಅನ್ನು ಮಾತನ್ನು ಹೇಳುವಾಗ ಅದಕ್ಕೆ ಚಕಾರವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಅದಕ್ಕೆ ಚ ಅಥ ಶಬ್ದ ಚ ಆಗಲಿ ಅಥ ಶಬ್ದ ಆಗಲಿ ಪರಸ್ಪರ ಸಮುಚ್ಚಯ ಅಂದ್ರೆ ಸಮುಚ್ಚಯ ಅಂದ್ರೆ ಅಗ್ರಿಗೇಷನ್ ಎಲ್ಲವನ್ನು ತಗೋಬೇಕು. ಈ ನಾಟ್ ದಿಸ್ ಆರ್ ದಟ್ ಅಲ್ಲ, ದಿಸ್ ಅಂಡ್ ದಟ್, ಆ ಅಂಡ್ ಅನ್ನುವ ಅರ್ಥದಲ್ಲಿ ಚಕಾರ ಇಲ್ಲ ಅಥ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಚ ಅಂತ ಹೇಳಿದ್ದಾರೆ ಅಂದ್ರೆ ಇವೆಲ್ಲವೂ ಕೂಡ ಪರಸ್ಪರ ಸಮುಚ್ಚಯೇ. ಏವ ಶಬ್ದ ಶಬ್ದಯ ಶಬ್ದಯೋಸ್ತು ತ ಏವ ಸದಾಗಮ. ಏವ ಶಬ್ದಯೋಹೋ ಅಂತ ಹೇಳಿದ್ರೆ ಏವ ಅನ್ನುವ ಶಬ್ದ ಆಗಲಿ, ಸೊ ಈ ಏವ ಶಬ್ದ ಕೂಡ ಓನ್ಲಿ ಅನ್ನುವ ಅರ್ಥ, ಅವು ಮಾತ್ರ ಏಕ ಏವ ಮಾತ್ರ ಓನ್ಲಿ ಅನ್ನುವ ಅರ್ಥದಲ್ಲಿ ಏವ ಶಬ್ದ. ಸೊ ಏವ ಶಬ್ದಯೋಹೋ ತು ತ ಏವ ಸದಾಗಮ. ಇಲ್ಲಿ ಋಗಾದ್ಯ ಭಾರತಂ ಚೈವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂ ಚ ಪುರಾಣಂ ಚೈತದಾತ್ಮಕಂ ಅಂತ ಏವಕಾರವನ್ನು ಎರಡು ಸರಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಏವ ಶಬ್ದಯೋಹೋ ಅಂತ ದ್ವಿವಚನ ಪ್ರಯೋಗ ಮಾಡಿದ್ದಾರೆ, ಅಂದ್ರೆ ಏವ ಶಬ್ದ ಎರಡು ಸರಿ ಪ್ರಯೋಗ ಆಯಿತು. ಆ ಎರಡು ಶಬ್ದಗಳ ಪ್ರಯೋಗವು ಕೂಡ ಸಮುಚ್ಚಯ, ಅಂದ್ರೆ ಆಲ್ ಆಫ್ ದೆಮ್, ಮೃಗಾದ್ಯ ಭಾರತಂ ಚ ಏವ ಪಂಚರಾತ್ರಂ ಅಂದರೆ ಭಾರತವೂ ಪಂಚರಾತ್ರವೂ ಅಂಥೇಳಿ. ಅಲ್ಲಿ ಪಂಚರಾತ್ರಂ ಅಥಾಖಿಲಂ, ಅಥ ಅನ್ನೋದು ಚ ಅನ್ನೋದು ಅಂಡಾಲ್ಸೋ ಅಂಡಾಲ್ಸೋ. ಸೊ ಯಾಕೆ ಅಂಡಾಲ್ಸೋ ಅಂಡಾಲ್ಸೋ ಅಂದರೆ ಎಲ್ಲಿಯಾದರೂ ಅದು ಮಾತ್ರ ದಿಸ್ ಆರ್ ದಟ್ ಅಂತ ಅನ್ಕೊಳ್ತೀವ ಅನ್ನುವ ಕಾರಣದಿಂದ ಆಚಾರ್ಯರು ಅಂಡ್ ಆಲ್ಸೋ ಅಂಡ್ ಆಲ್ಸೋ ಅಂತ ಹೇಳಿ ಒಂದೊಂದು ಕಡೆನೂ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಚ ಏವ ಪಂಚರಾತ್ರ ಮಥ ಚ ಅಥ ಅನ್ನುವ ಶಬ್ದಗಳು ಅಂಡ್ ಆಲ್ಸೋ ಅನ್ನುವುದು, ಏವ ಶಬ್ದಗಳು ಅವುಗಳಿಂದ ಮಾತ್ರ ಅಂಥೇಳಿ ಎರಡು ಏವ ಶಬ್ದಗಳಿದೆ. ಆದ್ದರಿಂದ ಏವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂ ಚ ಏವ ಪುರಾಣಂ ಚ ಏತದಾತ್ಮಕಂ ಅಂಥೇಳಿ ಏವ ಶಬ್ದಯೋ ತು ತ ಏವ, ತ ಏವ ಅಂದ್ರೆ ತೇ ಏವ ಅವುಗಳು ಮಾತ್ರವೇ ಸದಾಗಮಃ ಸದಾಗಮಗಳಾಗಿವೆ, ಮಿಕ್ಕದು ಸದಾಗಮಗಳಲ್ಲ. ತದನ್ಯೇ ಅಂತ ಹೇಳಿದೆ ಯೇ ತೇ ಸರ್ವೇ ದುರಾಗಮ ಏವ ಇತಿವ ತೇನ ಏವ ಜ್ಞೇಯ ಏತೈಹಿ ಏವ ಜ್ಞೇಯ ಇತಿವ ಸಂಬಂಧ. ಅಂದರೆ ಏನು ಏವ ಅಂದ್ರೆ ಮಾತ್ರ, ಓನ್ಲಿ ಅವುಗಳು ಮಾತ್ರ, ಏನು ಈ ಮಾತ್ರ ಅಂತ ಹೇಳಿದರೆ ಅಂತ ಹೇಳಿದಾಗ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಭಗವಂತನನ್ನು ಅವುಗಳಿಸೋ ದುರಾಗಮ ಇಲ್ಲಿ ತದನ್ಯೇ ಏತ ಸರ್ವೇ ದುರಾಗಮ ಏವ ಇತಿವ ಅಂದ್ರೆ ಇವು ಮಾತ್ರ ಸದಾಗಮಗಳು ಮಿಕ್ಕದೆಲ್ಲವೂ ದುರಾಗಮಗಳೇ. ಏ ಮಾತ್ರ ಅನ್ನೋ ಅರ್ಥ ದುರಾಗಮಃ ಏವ. ಸೊ ಆ ಏವ ಅನ್ನೋದು ದುರಾಗಮಗಳೇ ಹಾಕ್ಕೊಳ್ಳ್ರಿ. ಹಾಕ್ಕೊಂಡಾಗ ಏನಾಯ್ತು ಎಲ್ಲವೂ ಕೂಡ ದುರಾಗಮ ಅದನ್ನು ಬಿಟ್ಟು ಅದಕ್ಕೆ ವಿರುದ್ಧವಾದದ್ದು ಎಲ್ಲವೂ ಕೂಡ ದುರಾಗಮಗಳೇ ಆಗಿದೆ. ದುರಾಗಮ ಏವ ಇತಿವ ತೈಹಿ ನ ಏವ ಜ್ಞೇಯ ಏತೈಹಿ ಏವ ಜ್ಞೇಯ ಇತಿವ ಅಂದರೆ ಸದಾಗಮಗಳಿಂದಲೇ ತಿಳಿಯಬೇಕು, ಇವುಗಳಿಂದಲೇ ಭಗವಂತನ ತಿಳಿಬೇಕು. ಸೊ ಏವ ಅನ್ನೋದು ಹೇಗಾಯ್ತು ಸದಾಗಮಗಳಿಂದಲೇ ತಿಳಿಯಬೇಕು, ದುರಾಗಮಗಳಿಂದ ತಿಳಿಲಕ್ಕೆ ಮಿಕ್ಕದ್ದು ಎಲ್ಲವೂ ಕೂಡ ದುರಾಗಮಗಳೇ. ರೆಸ್ಟ್ ಆರ್ ಆಲ್ ದುರಾಗಮಾಸ್ ಓನ್ಲಿ ಅಂಡ್ ವಿ ಕ್ಯಾನ್ ನೋ ಓನ್ಲಿ ಬೈ ಸದಾಗಮಾಸ್. ಸೊ ಈ ಓನ್ಲಿ ಅನ್ನೋದು ಎರಡು ಸತಿ ಬೇಕಾಗಿದೆ ಈ, ಆದ್ದರಿಂದ ಎರಡು ಸತಿ ಯಾವಕಾರ ಪ್ರಯೋಗ ಮಾಡಿದ್ದ. ಸೊ ಆದ್ದರಿಂದ ಇಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಈ ವಿಧವಾಗಿ ಅದನ್ನು ದುರಾಗಮ ಏವ ಇತಿವ ತೈಹಿ ನ ಏವ ಜ್ಞೇಯ ಏತೈಹಿ ಏವ ಜ್ಞೇಯ ಅಂದ್ರೆ ದುರಾಗಮಗಳಿಂದ ನ ಏವ ಜ್ಞೇಯ ತಿಳಿಯಲೇಬಾರದು, ಸದಾಗಮಗಳಿಂದಲೇ ತಿಳಿಯಬೇಕು. ಸೊ ಎರಡು ಸತಿ ಹಾಕಿದ್ದಾರೆ, ಆದರೂ ನಾವು ಅದನ್ನು ಮೂರು ಸತಿಯೂ ಇಂಟರ್ಪ್ರಿಟ್ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ಏವಕಾರ ನೀವು ಒಂದು ಸಾರಿ ಹಾಕಿದ್ರು ನಾಲ್ಕು ಸಾರಿ ಉಪಯೋಗಿಸ್ಬೋದು. ಏವಕಾರದ ವೈಚಿತ್ರ ಏನಂದ್ರೆ ಯು ಮೇ ಯೂಸ್ ಇಟ್ ಓನ್ಲಿ ಒನ್ಸ್ ಬಟ್ ಇಟ್ ಕೆನ್ ಅಪ್ಲೈ ಫಾರ್ ಮಲ್ಟಿಪಲ್ ಟೈಮ್ಸ್. ಬಟ್ ಯು ಕೆನ್ ಅದನ್ನು ನಾಲ್ಕೈದು ಸಾರಿ ಪ್ರಯೋಗ ಮಾಡಿದ್ದು ಅದನ್ನು ಎಂಟು ಸಾರಿ ಉಪಯೋಗಿಸ್ಬೋದು. ಅಂದ್ರೆ ಯು ಕೆನ್ ಯೂಸ್ ಇಟ್ ಮೋರ್ ನಂಬರ್ ಆಫ್ ಟೈಮ್ಸ್, ಆದರೆ ಯು ಕೆನಾಟ್ ಯೂಸ್ ಲೆಸ್ ನಂಬರ್ ಆಫ್ ಟೈಮ್ಸ್. ಅಂದ್ರೆ ಏವಕಾರ ಪ್ರಯೋಗ ನಾಲ್ಕು ಸಾರಿ ಪ್ರಯೋಗ ಮಾಡಿ ಮೂರು ಸತಿಯೋ ಎರಡು ಸತಿಯೋ ಅದನ್ನು ಉಪಯೋಗ ಮಾಡಬಹುದು, ಅದಕ್ಕೆ ಮೇಲೆ ಮಾಡಲಿಕ್ಕಾಗುವುದಿಲ್ಲ. ಅಂದ್ರೆ ಇಟ್ ಈಸ್ ಅನ್ ಇಂಪ್ರಾಪರ್ ಯೂಸೇಜ್. ಏವ ಅನ್ನುವ ಶಬ್ದಗಳು ಎಷ್ಟು ಸರಿ ಪ್ರಯೋಗ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಬಳಸಬಹುದೇ ಹೊರತು, ಇಲ್ಲ ಅದೇ ಅಷ್ಟೇ ನಂಬರ್ ಬಳಸಬಹುದೇ ಹೊರತು ಅದಕ್ಕಿಂತ ಕಮ್ಮಿಯಾಗಿದ್ರೆ ಎಕ್ಸ್ ಓವರ್ಫ್ಲೋ ಆಗುತ್ತೆ. ಅದು ಹಾಗೆ ಮಾಡಲಿಕ್ಕೆ ಅಂದ್ರೆ ವ್ಯಾಕರಣ ರೀತಿಯ ಹೇಳ್ತಾ ಇದ್ದೀನಿ, ವ್ಯಾಕರಣ ರೀತಿಯ ಏವಕಾರ ಅವು ಮಾತ್ರ ಅವು ಮಾತ್ರ ಅವು ಮಾತ್ರ ಅಂತ ಹೇಳಿದ್ರೆ ಅಷ್ಟು ಸರಿ ಮಾತ್ರ 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 ಅಂತ ಬರಬೇಕು. ಈ ಕ್ಯಾನ್ ಯೂಸ್ ಇಟ್ ಏವ ಮೂರ್ ಅಂದ್ರೆ ಎರಡು ಸತಿಯಲ್ಲಿ ಶ್ಲೋಕದಲ್ಲಿ ಇದ್ರೂ ನೀವು ಮೂರು ನಾಲ್ಕು ಐದು ಸತಿ ಉಪಯೋಗ ಮಾಡಬಹುದು, ಆದರೆ ಎರಡು ಸತಿ ಶ್ಲೋಕದಲ್ಲಿ ಇದ್ದರೆ ನೀವು ಒಂದು ಸತಿ ಮಾತ್ರ ಉಪಯೋಗ ಮಾಡಬಹುದಂದ್ರೆ ಇನ್ನೊಂದು ವೇಸ್ಟ್ ಆಗಿಬಿಡುತ್ತೆ, ಅದು ಸರಿ ಇಲ್ಲ, ಇಟ್ ಇಸ್ ನಾಟ್ ಪ್ರಾಪರ್. ಆದ್ದರಿಂದ ಇಲ್ಲಿ ಆಚಾರ್ಯರ ವೈಶಿಷ್ಟ್ಯ ಅಂದ್ರೆ ಎರಡು ಸತಿ ಪ್ರಯೋಗ ಮಾಡುವುದರ ಮೂಲಕವಾಗಿ ಲುಕ್ ಇಟ್ಸ್ ನೀಡೆಡ್ ಮೋರ್ ದ್ಯಾನ್ ಒನ್ಸ್ ಅನ್ನೋದು ಸೂಚನೆ ಮಾಡ್ತಾ ಇದ್ದಾರೆ. ಸೂಚನೆ ಮಾಡಿ ಏವ ಅನ್ನೋದು ಅದು ಮಾತ್ರ ಅಷ್ಟೇ ಅಂತ ಹೇಳುವುದಾಗ ಇವೆಲ್ಲವೂ ಸದಾಗಮಗಳನ್ನು ಲಿಸ್ಟ್ ಮಾಡಿ ಮಿಕ್ಕದೆಲ್ಲವೂ ದುರಾಗಮಗಳೇ ಅಂತ ಒಂದು ಏವಕಾರ. ಅಷ್ಟೇ ಅಲ್ಲದೆ ದುರಾಗಮಗಳಿಂದ ತಿಳಿಲಕ್ಕೆ ಆಗಲ್ಲವೇ ಆಗಲ್ಲ, ತೇನ ತೈಹಿ ನ ಏವ ಜ್ಞೇಯ ಅವುಗಳಿಂದ ತಿಳಿಲಕ್ಕೇ ಸಾಧ್ಯ ಇಲ್ಲ, ಅದು ಎರಡನೇ ಏವಕಾರ ತೈಹಿ ನ ಏವ ಜ್ಞೇಯ. ಅದಾದ ಮೇಲೆ ಸದಾಗಮಗಳಿಂದ ಏತೈಹಿ ಸದಾಗಮೈಹಿ ಏವ ಜ್ಞೇಯ ಸದಾಗಮಗಳಿಂದಲೇ ತಿಳಿಯಬೇಕು. ಸೊ ಮೂರು ಸತಿ ಆ ಏವ ಶಬ್ದದ ಪ್ರಯೋಗ ನಾವು ಸಂಬಂಧ ನೋಡಬಹುದು, ಅದಕ್ಕೆ ಜ್ಞೇಯ ಇತಿವ ಸಂಬಂಧ ಅಂಥೇಳಿ ಈ ವಿಧವಾಗಿ ನಾವು ಸಂಬಂಧವನ್ನು ಜೋಡಿಸುವುದು ಮಾಡಬೇಕು ಅಂತ ಹೇಳ್ತಾ ಪಂಚರಾತ್ರಗತಾನಾಂ ಜೀವ ಜನನಾದಿ ವಾಚಿನಾಂ ಕೇಶಾಂಚಿದ್ ವಾಕ್ಯಾನಾಂ ಅಪ್ರಮಾಣ್ಯಂ ಕೇಚಿದ್ ಆಚಕ್ಷತೆ ತನ್ನಿರಾಸಾರ್ಥಂ ಅಖಿಲಂ ಇತಿ ಉಕ್ತಂ. ಪಂಚರಾತ್ರಗಳಲ್ಲಿ ಕೆಲವು ವಚನಗಳಲ್ಲಿ ನಮಗೆ ಅಂದರೆ ಪೂರ್ವ ಪಕ್ಷಿಗಳು ಒಂದು ಆಕ್ಷೇಪ ತಗೊಂಡು ಬರಬಹುದು. ಇಲ್ಲಿ ಪಂಚರಾತ್ರಗಳಲ್ಲಿ ಕೆಲವು ವಾಕ್ಯಗಳು ಬರುತ್ತೆ, ಜೀವ ಜನನಾದಿ ವಾಚ ಜೀವಗಳನ್ನು ಹುಟ್ಟಿಸುವ ವಿಷಯವಾಗಲಿ ಇನ್ನೊಂದಾಗಲಿ ಇನ್ನೊಂದು ಯಾವುದ್ಯಾವುದು ಬರುತ್ತೋ, ಕೇಶಾಂಚಿದ್ ವಾಕ್ಯಾನಾಂ ಅಪ್ರಮಾಣ್ಯಂ ಕೇಶಿದ ಚಕ್ಷತೆ. ಇದು ಅಪ್ರಮಾಣ್ಯ ಅಂದ್ರೆ ಇದು ಸರಿಯಿಲ್ಲ, ಪಂಚರಾತ್ರದ ಕೆಲವು ಮಾತುಗಳು ಸರಿಯಿಲ್ಲ ಅಂತ ಆಕ್ಷೇಪವನ್ನು ತರುವವರಿದ್ದಾರೆ. ಆದರೆ ಆಕ್ಷೇಪಗಳು ಸರಿಯಲ್ಲ, ಯಾಕಂದ್ರೆ ಅವುಗಳನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡಿದ್ರೆ ಅವು ಪೂರ್ತಿಯಾಗಿ ಆಕ್ಸೆಪ್ಟಬಲ್ ಆಗತ್ತೆ. ಆದ್ದರಿಂದ ಪಂಚರಾತ್ರಗಳಲ್ಲಿ ಇದು ಸರಿಯಿಲ್ಲ, ಇದನ್ನು ನಾವು ತೆಗೆದು ಬಿಡಬಹುದು ಇಲ್ ಅಂತ ಅನುಕೊಳ್ಳುವ ಪ್ರಸಕ್ತಿ ಇಲ್ಲವೇ ಇಲ್ಲ. ಅಥ ಅಖಿಲಂ ಸೊ, ಆದ್ದರಿಂದ ಈ ಪಂಚರಾತ್ರಗಳ ವಿಷಯ ಬರುವಾಗ ಅಖಿಲಂ ಅಂತ ಪ್ರಯೋಗ ಮಾಡಿ, ಅಂದ್ರೆ ಪಂಚರಾತ್ರಗಳಲ್ಲಿ ಎಕ್ಸೆಪ್ಷನ್ ಸ್ಟೇಟ್ಮೆಂಟ್ಸ್, ಇದು ಸರಿಯಿಲ್ಲ ಅಂತ ತಳ್ಳುವಂತಹ ವಾಕ್ಯ ಯಾವುದೂ ಇಲ್ಲ. ಅದು ಇನ್ ಎಂಟೈರಿಟಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಪಂಚರಾತ್ರಗಳು ಅನ್ನುವ ವಿಷಯವನ್ನು ಅಲ್ಲಿ ಹೇಳಿದ್ದಾರೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಹೇಳುವಂತಹ ಮಾತು, ಋಗಾದ್ಯ ಭಾರತಂ ಚೈವ ಪಂಚರಾತ್ರಂ ಅಥಾಖಿಲಂ, ಅಖಿಲಂ ಪಂಚರಾತ್ರಂ ಅಥ ಅಂಡ್ ಆಲ್ಸೋ ಅಖಿಲಂ ಪಂಚರಾತ್ರಂ, ಪಂಚರಾತ್ರಗಳು ಇನ್ ಇಟ್ಸ್ ಎಂಟೈರಿಟಿ ಅಂಡ್ ಮೂಲರಾಮಾಯಣಂ ಚೈವ, ಮೂಲರಾಮಾಯಣವು ನಾವು ತಗೊಳ್ಳುವುದು ಪುರಾಣಂ ಅಂತ ಹೇಳುವಾಗ ಪುರಾಣಗಳಲ್ಲಿ ಮಾತ್ರ ಚೈತದಾತ್ಮಕಂ ಅಂತ ಹೇಳಿದ್ದಾರೆ, ಅದು ಮುಂಚೆ ಬರುತ್ತೆ ನೋಡೋಣ. ಸೊ ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇರೋದು ಕೇಚಿದ್ ಆಚಕ್ಷತೆ, ಕೆಲವರು ಕೆಲವು ಪಂಚರಾತ್ರ ವಾಕ್ಯಗಳು ಪ್ರಾಮಾಣಿಕವಲ್ಲ, ಅವು ಪ್ರಮಾಣಭೂತವಾಗಿ ಇಲ್ಲ ಅಂತ ಆಕ್ಷೇಪವನ್ನು ಹೇಳುವಂತ ಅವರು ಇದ್ದಾರೆ. ಆದರೆ ಆಕ್ಷೇಪಗಳು ಸರಿಯಲ್ಲ ಅಂತ ಹೇಳಿ ಆ ಆಕ್ಷೇಪಗಳನ್ನು ನಿರಸನೆ ಮಾಡ್ತಾ, ತನ್ ನಿರಾಸಾರ್ಥಂ ಅಂದ್ರೆ ಆಕ್ಷೇಪಗಳನ್ನು ನಿರಾಸ ಮಾಡುವುದಂದ್ರೆ ರೆಫ್ಯೂಟ್ ಮಾಡುವುದು, ಅದನ್ನು ತಿರಸ್ಕಾರ ಮಾಡುವುದು, ಅದು ಸರಿಯಿಲ್ಲ ಅಂತ ಹೇಳುವುದು. ಅದ್ ಹೇಳುವುದಕ್ಕಾಗಿ ಅಖಿಲಂ ಇತಿ ಉಕ್ತಂ, ಅಖಿಲ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಪಂಚರಾತ್ರಗಳು ಪೂರ್ಣವಾಗಿ ನಾವು ಒಪ್ಪಬೇಕು ಅಂತ ಹೇಳಿ ಹೇಳ್ತಾ, ಏತದಾತ್ಮಕಂ ಋಗಾದಿ ಅನುಕೂಲಂ. ಏತದಾತ್ಮಕವನ್ನೋ ಶಬ್ದಕ್ಕೆ ಏನರ್ಥ ಅಂತ ಹೇಳಿದ್ರೆ, ವೇದಗಳಿಗೆ ಅನುಕೂಲವಾಗಿ, ಋಗಾದಿ ಅನುಕೂಲಂ ಅಂದ್ರೆ ನಾಲ್ಕು ವೇದಗಳಿಗೆ ಅನುಕೂಲವಾಗಿ ಯಾವುದಿದೋ ಅವೆಲ್ಲವೂ ಕೂಡ ಗ್ರಾಹ್ಯ. ಸೊ ಏತದಾತ್ಮಕಂ, ಏತದ್ ಅನ್ನುವ ಶಬ್ದದಿಂದ ಋಗಾದಿ ಆನುಕೂಲ್ಯಂ, ಅವುಗಳ ಅನುಕೂಲ, ಋಗಾದಿ ಅನುಕೂಲಂ, ಋಗಾದಿ ಅನುಕೂಲಂ ಅಂದ್ರೆ ಅದಕ್ಕೆ ಅನುಕೂಲವಾಗಿ ಅನುಸಾರಿಯಾಗಿರುವಂಥದ್ದು. ಯಶಾಂ ಋಗಾದೀನಾಂ ಅನುಯಾಯಿನಃ ಅನುಕೂಲ ಗ್ರಂಥ ಮಾನವಾದ್ಯಾಹ ಅಂತ ಹೇಳಿದ್ದಾರೆ. ಅಂದರೆ ಇದು ಹೇಳುವುದರ ಮೂಲಕವಾಗಿ ಇದಕ್ಕೆ ಅನುಕೂಲವಾಗಿರುವಂಥದ್ದು ಯಾವುದು, ಮಾನವಾದ್ಯಾಹ ಅಂದ್ರೆ ಮನುಸ್ಮೃತಿ ಮುಂತಾದವು. ಆದ್ದರಿಂದ ಮನುಸ್ಮೃತಿಯಲ್ಲಿ ಕೂಡ ಯಾವುದಾದರೆ ಋಗಾದಿಗಳು ವೇದಗಳಿಗೆ ಅನುಯಾಯಿಗಳಾಗಿವೆಯೋ ಅಂಥವೆಲ್ಲವೂ ಕೂಡ ನಾವು ತಗೋಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಮಾನವಾದ್ಯಾಹ ತು ಶಬ್ದ ವಿಶೇಷಣಾರ್ಥ, ತು ಅನ್ನುವುದು ವಿಶೇಷಣ ಅಂದ್ರೆ ತು ಅನ್ನುವ ಶಬ್ದ ವಿಶೇಷಣ ಅಂದ್ರೆ ಇಟ್ ಈ ಕ್ವಾಲಿಫೈಸ್. ಯಾಕೆ ಆ ತು ಶಬ್ದ ಎಲ್ಲಿ ಬಂತು, ಮೂಲ ರಾಮಾಯಣ ಪುರಾಣಂ ಚೈತದಾತ್ಮಕಂ ಯೇ ಚ ಅನುಯಾಯಿನಃ ತು ಯೇಷಾಂ ಸರ್ವೇ ತೇ ಚ ಸದಾಗಮಃ. ಸೊ ಆದ್ದರಿಂದ ಈ ತು ಶಬ್ದ ಆ ವಿಶೇಷಣವನ್ನು ಹೇಳುತ್ತೆ, ಎಂಫಸೈಸ್ ಮಾಡುತ್ತೆ, ಏವಕಾರವನ್ನು ಹೇಳುತ್ತೆ. ಆದ್ದರಿಂದ ಆ ತು ಅನ್ನುವುದು ಆ ವಿಶೇಷವಾಗಿ ಅದನ್ನು ಕ್ವಾಲಿಫೈ ಮಾಡುವುದಕ್ಕೆ ಹೇಳುವಂಥದ್ದಾಗಿದೆ. ತು ಶಬ್ದ ವಿಶೇಷಣಾರ್ಥ ತದ್ ಅನ್ಯೇ ತದ್ ವಿರುದ್ಧ ತದ್ ಉದಾಸೀನಾಶ್ಚ ಅಂತ ಹೇಳಿ, ಅಂದ್ರೆ ತದನ್ಯೇ ಅಂತ ಹೇಳುವುದರ ಮೂಲಕವಾಗಿ ವೇದಗಳಿಗೆ ವಿರುದ್ಧವಾಗಿ ಹೇಳುವಂಥದ್ದು, ವೇದಗಳನ್ನು ಉದಾಸೀನ ಮಾಡುವಂಥದ್ದು, ತೃಣೀಕಾರ ಮಾಡುವಂಥದ್ದು ಯಾವುದಿದೋ ಅವೆಲ್ಲವೂ ಕೂಡ ಅಪ್ರಮಾಣಿಕ ಆಗಿದೆ. ಕಥಂ ತರ್ಹಿ ವೈಶೇಷಿಕಾದಿಭಿ ಉಕ್ತ ವಿಶೇಷಣ ನಾರಾಯಣ ನ ಜ್ಞಾಯತೆ ಇತ್ತಿತಃ ಸದಾಯುಕ್ತೈಹಿ ಇತಿ. ಅದು ನಾವು ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಸೊ ವೈಶೇಷಿಕಾದಿಗಳವರೆಲ್ಲ ಹೇಳಿದಾಗ ಹೇಗೆ ಹೇಳ್ತಾರೆ ಏನು ಅನ್ನುವುದನ್ನು ಅದು ಇನ್ನೊಂದು ಸಪರೇಟ್ ಡಿಸ್ಕಷನ್ ಆಗತ್ತಾದ್ದರಿಂದ ಅದನ್ನು ರಾಯರ ಮಾತುಗಳಿಂದಲೂ ಇದು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ